So, if you go back to the beginning of the Bible in Genesis chapter 3.
ನೀವು ಸತ್ಯವೇದದ ಪ್ರಾರಂಭಕ್ಕೆ ಹೋಗೋದಾದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ.
Many people have a question. Why did God punish Adam and Eve?
ಅನೇಕ ಜನರು ಪ್ರಶ್ನೆಯನ್ನು ಹೊಂದಿದ್ದಾರೆ, ಯಾಕೆ ದೇವರು ಆದಾಮ ಮತ್ತು ಹವ್ವಳನ್ನ ದಂಡಿಸಿದರು ಅಥವಾ ಶಿಕ್ಷಿಸಿದರು ಅಂತ.
For such a small little thing like eating a fruit from a tree.
ಆ ಒಂದು ಮರದ ಹಣ್ಣನ್ನು ತಿಂದಂತ ಸಣ್ಣ ಸಂಗತಿಗಾಗಿ ಯಾಕೆ ದೇವರು ಶಿಕ್ಷಿಸಿದರು ಎಂಬಂತ ಪ್ರಶ್ನೆ.
I mean, supposing you told your little child, don't open the fridge.
ಒಂದು ವೇಳೆ ನೀವು ನಿಮ್ಮ ಸಣ್ಣ ಮಗುವಿಗೆ ಹೇಳುತ್ತೀರಿ ಆ ಒಂದು ಫ್ರಿಡ್ಜ್ ಅನ್ನ ತೆರೆಯಬೇಡ ಎಂಬುದಾಗಿ.
And take any of that food inside. Till I come back.
ನಾನು ಬರುವವರೆಗೂ ಅದರಲ್ಲಿರುವ ಯಾವುದೇ ಆಹಾರ ಪದಾರ್ಥವನ್ನ ತಿನ್ನಬೇಡ ಎಂಬುದಾಗಿ ಹೇಳ್ತೀರಿ ಅಂತ ಅಂದ್ಕೊಳ್ಳೋಣ.
When you come back, you find your little child has opened the fridge.
ನೀವು ಹಿಂದಿರುಗಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಆ ಸಣ್ಣ ಮಗು ಆ ಫ್ರಿಡ್ಜ್ ಬಾಗಿಲನ್ನ ತೆರೆದಿರುತ್ತದೆ.
Eaten up some of the sweets or something you kept there. What do?
ನೀವು ಅಲ್ಲಿಟ್ಟಂತ ಆ ಒಂದು ಆಹಾರ ಪದಾರ್ಥ ಆಗಬಹುದು ಅಥವಾ ಸಿಹಿ ಆಗಬಹುದು ತಿಂದಿರತ್ತೆ. ನೀವೇನ್ ಮಾಡ್ತೀರಿ ಆಗ?
ಯು ಸೆಂಡ್ ದ ಚೈಲ್ಡ್ ಔಟ್ ಆಫ್ ಯುವರ್ ಹೌಸ್ ಅಂಡ್ ಸೇ ಐ ನೆವರ್ ವಾಂಟ್ ಟು ಸೀ ಯು ಅಗೇನ್.
ನೀವು ಆ ಮಗುವಿಗೆ ಇನ್ ಮುಂದೆ ನಾನು ಯಾವತ್ತೂ ನಿನ್ನ ಮುಖ ನೋಡೋದಿಲ್ಲ ಅಂತ ಹೇಳಿ ಆ ಮಗುನ ಮನೆಯಿಂದ ಹೊರಗಾಕ್ಬಿಡ್ತೀರಾ?
ಐ ಮೀನ್, ಈವನ್ ಎ ಕ್ರೂಯಲ್ ಫಾದರ್ ಅಂಡ್ ಮದರ್ ವುಡ್ನ್ ಡು ದಟ್.
ಯಾವುದೇ ಕೆಟ್ಟ ತಂದೆ ತಾಯಿ ಆಗಲಿ ಆ ರೀತಿಯಾಗಿ ಮಾಡೋದಿಲ್ಲ.
ಸೀ, ವೈ ಡಿಡ್ ಗಾಡ್ ಸೆಂಡ್ ಆಡಮ್ ಅಂಡ್ ಈವ್ ಜಸ್ಟ್ ಫಾರ್ ಈಟಿಂಗ್ ಎ ಫ್ರೂಟ್ ಫ್ರಮ್ ಅ ಟ್ರೀ?
ಹಾಗಿದ್ದಲ್ಲಿ ಯಾಕೆ ದೇವರು ಆದಾಮ ಮತ್ತು ಹವ್ವಳನ್ನ ಮರದ ಹಣ್ಣು ತಿಂದಿದ್ದಕ್ಕಾಗಿ ಆಚೆ ಕಳುಹಿಸಿದರು?
Yeah, there's more to it than that.
ಹೌದು, ಅದಕ್ಕಿಂತ ಇನ್ನು ಬಹಳ ಇತ್ತು ಅಲ್ಲಿ ತಿನ್ನೋದು.
See, the tree was not just a mango tree or an orange tree. God wouldn't have minded if it was that.
ಅಲ್ಲಿ ಬರೀ ಕಿತ್ತಳೆ ಮರ ಅಥವಾ ಮಾವಿನ ಮರ ಅಂತ ಏನಿಲ್ಲ, ಅದರಿಂದ ಅವರೇನಾದರೂ ತಿಂದಿದ್ರೆ ದೇವರು ಅಷ್ಟು ತಲೆಗೆ ಹಾಕೊಳ್ತಿರಲಿಲ್ಲ.
Those two trees symbolize something.
ಆ ಎರಡು ಮರಗಳು ಒಂದು ಸಂಕೇತವನ್ನ ಸೂಚಿಸುತ್ತದೆ.
There is no tree in the world today called the tree of knowledge of good and evil.
ಇವತ್ತು ಲೋಕದಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದನ್ನ ಅರಿಯುವಂತ ಮರ ಅಂತ ಇಲ್ಲ ಇಲ್ಲಿ.
There is no tree in the world today which is called the tree of life, which God said if they eat of it they live forever.
ಒಂದು ವೇಳೆ ದೇವರು ಈ ರೀತಿ ಹೇಳುವಂತ ಆ ಮರದ ಹಣ್ಣನ್ನ ತೆಗೆದುಕೊಂಡು ತಿಂದ್ರೆ ಯಾವಾಗಲೂ ಜೀವಿಸುತ್ತೀರಿ ಅಂತ ಹೇಳುವಂತ ಜೀವ ವೃಕ್ಷ ಅನ್ನುವಂತ ಮರ ಇಲ್ಲ.
It's obvious there was more to it than just a tree.
ನಿಶ್ಚಯವಾಗಿ ಬರೀ ಮರಕ್ಕಿಂತ ಅಲ್ಲಿ ಇನ್ನೊಂದು ಹೆಚ್ಚಾಗಿತ್ತು.
So let me explain to you.
ನಾನು ನಿಮಗೆ ಅದನ್ನ ವಿವರಿಸಿ ಹೇಳಲು ಬಯಸುತ್ತೇನೆ.
These two trees symbolize two ways man could live.
ಈ ಎರಡು ಮರಗಳು ಸಂಕೇತಿಸುವುದು ಏನಪ್ಪ ಅಂತಂದ್ರೆ ಈ ಎರಡು ಮಾರ್ಗದಲ್ಲಿ ಮನುಷ್ಯನು ಜೀವಿಸಬಹುದಾಗಿದೆ ಎಂಬುದಾಗಿ.
Let's take the knowledge of good and evil.
ಒಳ್ಳೆದು ಮತ್ತು ಕೆಟ್ಟದ್ದನ್ನ ಅರಿಯುವಂತ ಮರ ಅಂತ ತೆಗೆದುಕೊಳ್ಳ್ರಿ ಈಗ.
Adam was created without the knowledge of good and evil. He didn't have it.
ಆದಾಮನು ಒಳ್ಳೆಯದರ ಮತ್ತು ಕೆಟ್ಟದ್ದರ ತಿಳುವಳಿಕೆಯನ್ನ ಹೊಂದದೆ ಸೃಷ್ಟಿಸಲ್ಪಟ್ಟಿದ್ದನು. ಮೊದಲು ಆತ ಹೊಂದಿಕೊಂಡಿರಲಿಲ್ಲ.
And he could have it in two ways.
ಆತನು ಅವುಗಳನ್ನು ಹೊಂದಬಹುದಾಗಿತ್ತು ಎರಡು ವಿಧದಲ್ಲಿ.
One was by going to God.
ಒಂದು ದೇವರ ಬಳಿಗೆ ಹೋಗುವ ಮುಖೇನ.
Being dependent on God. Say, God, show me what is good and evil. Because I could be wrong.
ಆತನು ದೇವರ ಮೇಲೆ ಆತುಕೊಂಡು ಈ ರೀತಿಯಾಗಿ ಹೇಳಬಹುದಾಗಿತ್ತು, ದೇವರೇ ನಾನು ತಪ್ಪಾಗಿರುವಂತಹ ಸಾಧ್ಯತೆ ಇದೆ, ಹಾಗಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನನಗೆ ತೋರಿಸ್ರಿ ಅಂತ.
And the other is where you get information stored in yourself.
ಮತ್ತೊಂದು ವಿಧ ನಿಮಗೆ ನೀವೇ ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳುವಂತದ್ದು.
And I decide from then on my own what is good and evil.
ಇಂದಿನಿಂದ ನಾನೇ ನಿರ್ಧರಿಸುತ್ತೇನೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಹೇಳಿದ ಹಾಗದು.
That was the choice of these two trees.
ಅದು ಈ ಎರಡು ಮರದ ಒಂದು ಆಯ್ಕೆಯಾಗಿತ್ತು.
The knowledge of good and evil. The devil says, let me expand on what the devil is saying.
ಒಳ್ಳೆಯದು ಮತ್ತು ಕೆಟ್ಟದ್ದರ ತಿಳುವಳಿಕೆ ಅಥವಾ ಅರಿವು ಇದರ ವಿಷಯವಾಗಿ ಸೈತಾನನು ಹೇಳಿದಂತದ್ದನ್ನ ನಾನು ನಿಮಗೆ ವಿಸ್ತರಿಸಿ ಹೇಳುತ್ತೇನೆ.
Adam, take this into yourself and you will be like God.
ಆದಾಮನೇ ಇದನ್ನು ನಿನ್ನೊಳಗೆ ತೆಗೆದುಕೋ, ಆಗ ನೀನು ದೇವರಂತೆ ಆಗುವಿ ಅಂತ ಹೇಳುವಂತದ್ದು.
Isn't that what he said? Genesis 3. I mean, see what he said to Eve.
ಆದಿಕಾಂಡ 3ರಲ್ಲಿ ಸೈತಾನನು ಆ ರೀತಿಯ ಹೇಳಿದ್ನ ನೋಡ್ರಿ ಅಲ್ಲಿ ಹವ್ವಳಿಗೆ ಹೇಳುವಂತದ್ದನ್ನ ಈ ರೀತಿಯಾಗಿ.
The God, verse 5, Genesis 3:5.
ಆದಿಕಾಂಡ 3ನೇ ಅಧ್ಯಾಯ 5ನೇ ವಚನ.
When you eat this tree, Your eyes will be open.
ನೀವು ಈ ಮರದ ಹಣ್ಣನ್ನು ತಿಂದಾಗ ಅಂದರೆ ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು.
And you will be like God. In other words, you will not be dependent on God anymore.
ಆಗ ನೀವು ದೇವರ ಹಾಗೆ ಇರುವಿರಿ. ಇನ್ನು ಮುಂದೆ ನೀವು ದೇವರ ಮೇಲೆ ಅವಲಂಬಿತರಾಗುವ ಅವಶ್ಯಕತೆ ಇಲ್ಲ.
You will know good and evil yourself. Did you get it? You missed that verse, right?
ನಿಮಗೆ ಗೊತ್ತಾಗ್ಬಿಡತ್ತೆ ಯಾವುದು ಮೇಲು ಮತ್ತು ಯಾವುದು ಕೇಡು ಅಂತ. ಗೊತ್ತಾಯ್ತಲ್ವಾ ನಿಮಗೆ? ಇದನ್ನ ತಪ್ಪಿಸ್ಕೊಂಡಿದ್ರಿ ಅನ್ಸತ್ತಲ್ವಾ ಈ ವಚನವನ್ನ?
That is what the temptation was.
ಅದೇ ಶೋಧನೆ ಅಂದ್ರೆ.
To be like God so that we don't have to depend on God to know good and evil.
ದೇವರ ಹಾಗೆ ಆಗುವುದು, ಅದರಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ತಿಳ್ಕೊಳ್ಳಕ್ಕೆ ದೇವರ ಮೇಲೆ ಅವಲಂಬಿತ ಆಗುವ ಅವಶ್ಯಕತೆ ಇಲ್ಲ.
We can know good and evil ourselves. That's what Adam was. Eve was tempted.
ನಮಗೆ ನಾವೇ ತಿಳ್ಕೊಂಡ್ಬಿಡ್ತೀವಿ ಯಾವುದು ಒಳ್ಳೆದು ಮತ್ತು ಯಾವುದು ಕೆಟ್ಟದ್ದು ಅಂತ. ಅದನ್ನೇ ಆದಾಮ ಮತ್ತು ಹವ್ವಳು ಶೋಧನೆಗೆ ಒಳಪಟ್ಟಿದ್ದಲ್ಲಿ.
And she said, hey, that's great. I don't have to keep going to God.
ಆಗ ಆಕೆ ಹೇಳಿದ್ಲು, ಏ ಒಳ್ಳೇದಲ್ವಾ, ನಾನು ಪದೇ ಪದೇ ದೇವ್ರ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಈಗ.
Every time in future to know what's good and evil.
ಭವಿಷ್ಯದಲ್ಲಿ ಪ್ರತಿ ಸಮಯ ಯಾವುದು ಒಳ್ಳೆದು ಕೆಟ್ಟದ್ದು ತಿಳ್ಕೊಳ್ಳಲು ದೇವರ ಬಳಿ ಹೋಗುವ ಅವಶ್ಯಕತೆ ಇಲ್ಲ.
I can have that thing resident in myself.
ಅದು ನನ್ನಲ್ಲಿಯೇ ಗೊತ್ತಾಗ್ಬಿಡತ್ತೆ ಅಂತ ಹೇಳುವಂತದ್ದು.
Like a battery that's all charged up, I don't have to plug in to the socket anymore.
ಅದು ಯಾವ ತರಪ್ಪ ಅಂದ್ರೆ ಬ್ಯಾಟರಿ ಆಗ್ಲೇ ಚಾರ್ಜ್ ಆಗಿದೆ ಮತ್ತೆ ಸಾಕೆಟ್ ಗೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಹಾಗದು.
Everything in myself. I don't need God anymore. I can live on my own.
ಎಲ್ಲವೂ ನನ್ನಲ್ಲೇ ಇದೆ, ಇನ್ನು ಮುಂದೆ ದೇವರ ಅಗತ್ಯತೆ ನನಗಿಲ್ಲ, ನಾನು ಸ್ವಂತವಾಗಿ ಬದುಕಬಲ್ಲೆ.
And what happened? She died.
ಮತ್ತು ಏನಾಯ್ತು ನಂತರದಲ್ಲಿ? ಆಕೆ ಸತ್ತು ಹೋದಳು.
So the lesson there is, if you depend upon yourself, you're going to die.
ಅಲ್ಲಿರುವಂತ ಪಾಠ ಏನಪ್ಪ ಅಂದ್ರೆ, ನೀವು ನಿಮ್ಮ ಮೇಲೆ ಸ್ವತಃ ಅವಲಂಬಿತರಾಗೋದಾದ್ರೆ ನೀವು ಸಾಯುತ್ತೀರಿ.
If you depend upon God, you will live. The other tree was the tree of life.
ನೀವು ದೇವರ ಮೇಲೆ ಅವಲಂಬಿತರಾಗೋದಾದ್ರೆ ಮಾತ್ರ ಜೀವಿಸುತ್ತೀರಿ. ಮತ್ತೊಂದು ಮರ,
where you
ಜೀವ ವೃಕ್ಷ.
Depend on God, where every time you go to God and ask him.
ಪ್ರತಿ ಬಾರಿ ನೀವು ದೇವರ ಮೇಲೆ ಅವಲಂಬಿತಗೊಂಡು ಪ್ರತಿ ಬಾರಿ ದೇವರ ಬಳಿಗೆ ಹೋಗಿ ಏನಾದರೂ ಕೇಳಬಹುದು.
Please tell me what is right, what is wrong. Tell me what's right. Now what shall I do here? What shall I do there?
ದೇವ್ರೆ, ಯಾವುದು ಸರಿ ಯಾವುದು ತಪ್ಪು ಹೇಳ್ರಿ, ಯಾವುದು ಸರಿ ಯಾವುದನ್ನ ಮಾಡಬಹುದು ಇದನ್ನ ಮಾಡಬಹುದಾ ಹೇಳ್ರಿ ಅಂತ ಕೇಳಿದ ಹಾಗದು.
That's not the way we want to live, right?
ಆಗಲೇ ಹೇಳಿದ ರೀತಿಯಲ್ಲಿ ನಾವು ಬದುಕುವುದು ಅಲ್ಲ ಅಲ್ವಾ?
Let me show you in the New Testament how Jesus explained that.
ಯೇಸು ಸ್ವಾಮಿ ಅದನ್ನ ಹೇಗೆ ವಿವರಿಸಿದರು ಎಂಬುದನ್ನ ನಾನು ನಿಮಗೆ ಹೊಸ ಒಡಂಬಡಿಕೆಯಲ್ಲಿ ತೋರಿಸ ಬಯಸುತ್ತೇನೆ.
In John's Gospel chapter 15.
ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ.
I believe this is one of the clearest definitions of faith in the New Testament. John 15 and verse 5.
ನಾನು ನಂಬುತ್ತೇನೆ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆಯ ಸ್ಪಷ್ಟವಾದ ವ್ಯಾಖ್ಯಾನವು ಇದಾಗಿದೆ. ಯೋಹಾನ 15:5.
I am the vine and you are the branches. He who abides in me and I in him.
ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ.
He bears fruit. For apart from me, you can do nothing.
ಅವನೇ ಬಹಳ ಫಲ ಕೊಡುವನು, ಯಾಕಂದರೆ ನಾನಿಲ್ಲದೆ ನೀವು ಏನೂ ಮಾಡಲಾರಿರಿ.
You see that? How does a branch depend upon the tree?
ನೀವು ನೋಡಿದ್ರ ಹೇಗೆ ಕೊಂಬೆಯು ಆ ಒಂದು ಮರದ ಮೇಲೆ ಅವಲಂಬಿತವಾಗಿರುತ್ತದೆ?
It's helpless. It doesn't say to the tree, I'll produce some of the fruit myself.
ಅದು ಅಸಹಾಯಕವಾಗಿರುತ್ತದೆ. ಕೊಂಬೆಯು ಮರಕ್ಕೆ ಹೇಳೋದಿಲ್ಲ, ನಾನು ಸ್ವಲ್ಪ ಸ್ವಲ್ಪ ಹಣ್ಣನ್ನ ಅಥವಾ ಫಲವನ್ನ ಬಿಡುತ್ತೀನಿ ಅಂತ.
You produce most of it. Okay, you produce 99% of it.
ನೀನು ಹೆಚ್ಚಾಗಿ ಉತ್ಪಾದಿಸುತ್ತಿ, ಅಂದ್ರೆ ಶೇಕಡ 99%-ರಷ್ಟು ಉತ್ಪಾದಿಸುತ್ತಿ.
I'll produce 1% on my own. The branch can produce zero without the tree.
ನಾನು ಶೇಕಡ 1%-ರಷ್ಟನ್ನು ಉತ್ಪಾದಿಸುತ್ತೇನೆ ಅಂತ ಹೇಳೋದಿಲ್ಲ. ಕೊಂಬೆಯು ಮರವಿಲ್ಲದೆ ಶೂನ್ಯ ಉತ್ಪಾದಿಸುತ್ತದೆ, ಅಂದ್ರೆ ಏನೂ ಇಲ್ಲ.
This is one of the most beautiful pictures of faith in the New Testament.
ಹೊಸ ಒಡಂಬಡಿಕೆಯಲ್ಲಿ ಇದು ಒಂದು ನಂಬಿಕೆಯ ಬಹಳ ಸುಂದರವಾದ ಚಿತ್ರಣವಾಗಿದೆ.
Total dependence.
ಸಂಪೂರ್ಣ ಅವಲಂಬನೆ.
Without me you can do zero.
ನಾನಿಲ್ಲದೆ ನೀವು ಏನೂ ಮಾಡಲಾರಿರಿ.
I believe this needs to sink into our mind. If you want to understand faith, try and understand this.
ನಾನು ನಂಬುತ್ತೇನೆ ಇದು ನಿಮ್ಮ ಮನಸ್ಸಿನೊಳಗೆ ಮುಳುಗಬೇಕು. ನೀವು ನಂಬಿಕೆಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಮೊದಲು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ರಿ.
Without me you can do zero. Do you really believe that you can do zero?
ನೀವು ನಾನಿಲ್ಲದೆ ಏನೂ ಮಾಡಲಾರಿರಿ. ನೀವು ನಂಬುತ್ತೀರಾ ನೀವು ಏನು ಮಾಡಲಾರಿರಿ ಅಂತ?
Without Christ, I mean of eternal value, in terms of the world you can accomplish a lot.
ಕ್ರಿಸ್ತನಿಲ್ಲದೆ ನೀವು ಏನು ಮಾಡಲಾರಿರಿ. ನಿತ್ಯತ್ವದ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇದಾಗಿದೆ. ಆದರೆ ಲೋಕಕ್ಕೆ ಸಂಬಂಧಪಟ್ಟಂತೆ ನೀವು ಅನೇಕ ವಿಷಯಗಳನ್ನು ಸಾಧಿಸಬಹುದು.
Without Christ, look at all the godless unbelievers and atheists who accomplish so many things in the world.
ಕ್ರಿಸ್ತನಿಲ್ಲದೆ ನೀವು ಆ ರೀತಿ ಸಾಧಿಸಬಹುದು. ಎಲ್ಲಾ ಅವಿಶ್ವಾಸಿಗಳು ಮತ್ತು ಅದೈವಿಕ ಜನರು ಮತ್ತು ನಾಸ್ತಿಕರು ಲೋಕದಲ್ಲಿ ಅನೇಕ ವಿಷಯಗಳನ್ನು ಸಾಧಿಸಿದ್ದಾರೆ.
Without Christ, they're great scientists, great athletes and great everything.
ಕ್ರಿಸ್ತನಿಲ್ಲದೆ ಅನೇಕ ವಿಷಯಗಳನ್ನು ಸಾಧಿಸಿದ್ದಾರೆ. ದೊಡ್ಡ ವಿಜ್ಞಾನಿಗಳು, ದೊಡ್ಡ ಅಥ್ಲೆಟಿಕ್ಗಳು, ಹೀಗೆ.
But in terms of eternal value, it's going to be zero.
ಆದರೆ ನಿತ್ಯತ್ವದ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇದು ಶೂನ್ಯ. ಕ್ರಿಸ್ತನಿಲ್ಲದೆ.
Do you know that everything you have done in your life, everything you have done in your life,
ನಿಮಗೆ ಗೊತ್ತಿದೆನಾ, ನಿಮ್ಮ ಜೀವಿತದಲ್ಲಿ ಮಾಡಿದಂತ ಪ್ರತಿಯೊಂದು, ನಿಮ್ಮ ಜೀವಿತದಲ್ಲಿ ನೀವು ಮಾಡಿದಂತ ಪ್ರತಿಯೊಂದು,
apart from dependence on Christ, you'll find when you get into eternity is wiped out, there's nothing left of it.
ನೀವು ನಿತ್ಯತ್ವಕ್ಕೆ ಬಂದಾಗ ಕ್ರಿಸ್ತನ ಮೇಲಿನ ಅವಲಂಬನೆಯನ್ನು ಹೊರತುಪಡಿಸಿ ಮಿಕ್ಕವು ಏನೂ ಉಳಿದಿಲ್ಲ, ಎಲ್ಲವೂ ಅಳಿಸಿ ಹೋಗಿದೆ ಎಂಬುದಾಗಿ ಕಂಡುಕೊಳ್ಳುತ್ತೀರಿ.
You may have even a lot of things which you think are Christian things. Zero.
ನೀವು ಕ್ರೈಸ್ತ ಯೋಚನೆಗಳು ಅಂತ ನೀವು ಏನು ಯೋಚಿಸುತ್ತೀರೋ ಅಥವಾ ಭಾವಿಸುತ್ತೀರೋ ಅದು ಶೂನ್ಯವಾಗಿದೆ.
It's good to realize that at least now the righteous will live by faith.
ಈಗಲೇ ಇದನ್ನು ಗ್ರಹಿಸಿಕೊಳ್ಳುವುದು ಒಳ್ಳೆಯದು. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು.